ನನ್ನ ಪ್ರೀತಿಯ ದೇಶವಾಸಿಗಳೇ, ತಮಗೆಲ್ಲರಿಗೂ ನಮಸ್ಕಾರ. ಈ ವರ್ಷ ಮುಂಗಾರಿನ ಆರಂಭ ಚೆನ್ನಾಗಿಯೇ ಆಗಿದೆ. ನಮ್ಮ ರೈತ ಸೋದರ ಸೋದರಿಯರಿಗೆ ಮುಂಗಾರು ಬಿತ್ತನೆಗೆ ಖಂಡಿತ ಸಹಾಯವಾಗಲಿದೆ. ಮತ್ತು ನನ್ನ ಮನಸ್ಸಿನಲ್ಲಿ ಒಂದು ಸಂತಸದ ವಿಚಾರ ಬರುತ್ತೆ. ನನಗೆ ಬಹಳ ಆನಂದವಾಯಿತು. ನಮ್ಮ ದೇಶದಲ್ಲಿ ಬೇಳೆಕಾಳುಗಳು ಮತ್ತು ಎಣ್ಣೆಕಾಳುಗಳ ಪಲ್ಸಸ್ ಮತ್ತು ಆಯಿಲ್ ಸೀಡ್ಸ್ ಕೊರತೆ ಬಹಳ ಇದೆ. ಬಡವರಿಗೆ ತಿನ್ನಲು ಬೇಳೆಕಾಳುಗಳು ಬೇಕು, ತರಕಾರಿ ಹಾಗೆ ಸ್ವಲ್ಪ ಎಣ್ಣೆ ಕೂಡ ಬೇಕು. ನನಗೆ ಖುಷಿ ಕೊಡೋ ವಿಚಾರ ಅಂದರೆ, ಈ ಬಾರಿಯ ಬಿತ್ತನೆಯಲ್ಲಿ ಸರಿಸುಮಾರು 50% ಬೇಳೆಕಾಳುಗಳ ವೃದ್ಧಿಯಾಗಿರುವುದು ನನಗೆ ಸಂತೋಷ ಅನಿಸುತ್ತೆ. ಮತ್ತು ಎಣ್ಣೆಕಾಳುಗಳಲ್ಲಿ ಸುಮಾರು 33% ವೃದ್ಧಿಯಾಗಿದೆ. ನನ್ನ ರೈತ ಸೋದರ ಸೋದರಿಯರಿಗೆ ಇದಕ್ಕಾಗಿ ನಾನು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, 26 ಜುಲೈ ನಮ್ಮ ದೇಶದ ಇತಿಹಾಸದಲ್ಲಿ ಕಾರ್ಗಿಲ್ ವಿಜಯ ದಿನದ ರೂಪದಲ್ಲಿ ಅಂಕಿತವಾಗಿದೆ. ದೇಶದ ರೈತರ ಸಂಬಂಧ ಭೂಮಿಯ ಜೊತೆಗೆ ಎಷ್ಟು ಗಾಢವಾದುದೋ ಅಷ್ಟೇ ನಮ್ಮ ದೇಶದ ಯೋಧರದ್ದು ಆಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಒಬ್ಬೊಬ್ಬ ಸೇನಾನಿ 100 ವೈರಿಗಳ ವಿರುದ್ಧ ಹೋರಾಡಿದ, ತಮ್ಮ ಪ್ರಾಣದ ಹಂಗನ್ನು ತೊರೆದು ವೈರಿಗಳ ಪ್ರಯತ್ನವನ್ನು ವಿಫಲಗೊಳಿಸಿದ ಆ ವೀರ ಸೈನಿಕರಿಗೆ 100 ನಮನಗಳನ್ನು ಸಲ್ಲಿಸುತ್ತೇನೆ. ಕಾರ್ಗಿಲ್ ಯುದ್ಧವನ್ನು ಕೇವಲ ಗಡಿಯಲ್ಲಿ ಮಾತ್ರ ಹೋರಾಡಿಲ್ಲ, ಭಾರತದ ಪ್ರತಿ ನಗರ ಪ್ರತಿ ಗ್ರಾಮದ ಕೊಡುಗೆ ಅದರಲ್ಲಿತ್ತು. ಈ ಯುದ್ಧವನ್ನು ಯಾರ ಹದಿಹರೆಯದ ಮಗ ಅಥವಾ ಸೋದರ ಕಾರ್ಗಿಲ್ನಲ್ಲಿ ವೈರುಗಳ ವಿರುದ್ಧ ಹೋರಾಡುತ್ತಿದ್ದನೋ ಅಂಥ ಮಾತೆಯರು ಹಾಗೂ ಸೋದರಿಯರೂ ಹೋರಾಡಿದರು. ಕೈಯಲ್ಲಿಯ ಗಂಡನ ಮನೆಯ ಮದರಂಗಿಯ ರಂಗು ಮಾಸದ ಆ ಹೆಣ್ಣು ಮಕ್ಕಳೂ ಹೋರಾಡಿದರು. ತನ್ನ ಹರೆಯದ ಮಗನನ್ನು ನೋಡುತ್ತಾ ತಾನು ಹರೆಯದವನಂತೆ ಭಾವಿಸುತ್ತಿದ್ದ ತಂದೆ ಹೋರಾಡಿದ. ಮತ್ತು ತನ್ನ ತಂದೆಯ ಬೆರಳನ್ನು ಹಿಡಿದು ನಡೆಯಲೂ ಕಲಿಯದ ಆ ಕಂದಮ್ಮಗಳೂ ಹೋರಾಡಿದರು. ಇವರ ಬಲಿದಾನದಿಂದಾಗಿಯೇ ಇಂದು ಭಾರತ ವಿಶ್ವದಲ್ಲಿ ತಲೆ ಎತ್ತಿ ಮಾತನಾಡಲು ಸಾಧ್ಯವಾಗಿದೆ. ಮತ್ತು ಹಾಗಾಗಿ ಇಂದು ಕಾರ್ಗಿಲ್ ವಿಜಯ ದಿನದಂದು ಆ ಎಲ್ಲ ಸೈನಿಕರಿಗೆ ನನ್ನ ಶತಶತ ನಮಸ್ಕಾರಗಳು. 26 ಜುಲೈ ಮತ್ತೊಂದು ದೃಷ್ಟಿಯಿಂದ ನನಗೆ ಸ್ವಲ್ಪ ಮಹತ್ವಪೂರ್ಣವಾದದ್ದೆಂದು ಅನಿಸುತ್ತದೆ. ಏಕೆಂದರೆ 2014 ನಮ್ಮ ಸರ್ಕಾರ ರಚನೆಯಾದ ನಂತರ ಕೆಲವೇ ತಿಂಗಳಲ್ಲಿ ನಾವು ಜುಲೈ 26 MyGOV ಆರಂಭಿಸಿದ್ದೆವು. ಆಡಳಿತದಲ್ಲಿ ಜನಸಾಮಾನ್ಯರ ಪಾಲುದಾರಿಕೆಯನ್ನು ಹೆಚ್ಚಿಸುವ ನಮ್ಮ ಸಂಕಲ್ಪ, ಪ್ರತಿ ವ್ಯಕ್ತಿಯನ್ನು ವಿಕಾಸದ ಕಾರ್ಯಗಳಲ್ಲಿ ಸೇರಿಸುವುದು ಇದರ ಉದ್ದೇಶವಾಗಿತ್ತು. ಮತ್ತು MyGOV 2,00,000 ನೋಡಿದರು. ಸರಿಸುಮಾರು 5.5 ಲಕ್ಷಕ್ಕಿಂತ ಹೆಚ್ಚು ಜನ ಟಿಪ್ಪಣಿ ಮಾಡಿದರು. ಎಲ್ಲಕ್ಕಿಂತ ಹೆಚ್ಚಿನ ಸಂತಸದ ವಿಷಯವೆಂದರೆ 50,000 ಹೆಚ್ಚು ಜನರು PMO ಅಪ್ಲಿಕೇಶನ್ ಕುರಿತು ಸಲಹೆ ನೀಡಿದರು ಮತ್ತು ಇದಕ್ಕಾಗಿ ಸಮಯ ಮೀಸಲಿರಿಸಿದರು, ಮೈಂಡ್ ಅಪ್ಲೈ ಮಾಡಿದರು, ಈ ಕೆಲಸವನ್ನು ಮಹತ್ವಪೂರ್ಣ ಎಂದು ಪರಿಗಣಿಸಿದರು ಎಂದು ಹೇಳಲು ನನಗೆ 1 ನಂತರ ಬಹಳ ಹರ್ಷ ಅನಿಸುತ್ತದೆ. ಹಾಗೆಯೇ ಎಂತಹ ಮಹತ್ವಪೂರ್ಣವಾದ ಸಲಹೆಗಳು ಬಂದವೆಂದರೆ, ಕಾನ್ಪುರದಿಂದ ಅಖಿಲೇಶ್ ವಾಜಪೇಯಿಯವರು ಅಂಗವಿಕಲ ಜನರಿಗೆ ರೈಲ್ವೆಯಲ್ಲಿ IRCTC ವೆಬ್ಸೈಟ್ ಮುಖಾಂತರ ಮೀಸಲಾತಿಯ ಟಿಕೆಟ್ ಏಕೆ ಕೊಡಬಾರದು ಎಂದು ಒಳ್ಳೆಯ ಸಲಹೆಯನ್ನು ಕಳಿಸಿದ್ದರು. ಅಂಗವಿಕಲರಿಗೂ ಟಿಕೆಟ್ ಪಡೆಯಲು ಅದೇ ರೀತಿ ಕಷ್ಟಪಡುವುದು ಎಷ್ಟು ಉಚಿತ? ಈ ವಿಷಯ ಚಿಕ್ಕದೇ ಆಗಿರಬಹುದು, ಆದರೆ ಎಂದೂ ಸರ್ಕಾರದ ಯಾವುದೇ ನೇತಾರ ಇತ್ತ ಗಮನ ಹರಿಸಿರಲಿಲ್ಲ, ಈ ಕುರಿತು ವಿಚಾರವನ್ನು ಮಾಡಲಿಲ್ಲ. ಆದರೆ ಸೋದರ ಅಖಿಲೇಶ್ ವಾಜಪೇಯಿಯವರ ಸಲಹೆ ಕುರಿತು ಸರ್ಕಾರ ಗಂಭೀರವಾಗಿ ಆಲೋಚಿಸಿತು ಮತ್ತು ಇಂದು ನಮ್ಮ ಅಂಗವಿಕಲ ಸೋದರ ಸೋದರಿಯರಿಗಾಗಿ ಈ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ. ಇಂದು ರಚನೆಯಾಗುವ ಲೋಗೋ, ಟ್ಯಾಗ್ಲೈನ್, ಕಾರ್ಯಕ್ರಮದ ರಚನೆ, ಪಾಲಿಸಿಗಳ ರಚನೆ ಏನು ಆಗುತ್ತದೆಯೋ ಆ ಕುರಿತು MyGOV ಸರ್ಕಾರಾತ್ಮಕ ಸಲಹೆಗಳು ಬರುತ್ತವೆ. ಶಾಸನ ವ್ಯವಸ್ಥೆಯಲ್ಲಿ ಹೊಸ ತಂಗಾಳಿಯ ಅನುಭವವಾಗುತ್ತದೆ, ಒಂದು ಹೊಸ ಚೈತನ್ಯದ ಅನುಭವವಾಗುತ್ತದೆ. ಈ ಮಧ್ಯೆ MyGOV ನಾನು ಆಗಸ್ಟ್ 15 ಏನು ಮಾತನಾಡಬೇಕೆಂಬುದರ ಕುರಿತು ಕೂಡ ಸಲಹೆಗಳು ಬರುತ್ತಿವೆ. ಚೆನ್ನೈನಿಂದ ಸುಚಿತ್ರಾ ರಾಘವಚಾರಿ ಅವರು ಸಾಕಷ್ಟು ಸಲಹೆಗಳನ್ನು ಕಳುಹಿಸಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಕುರಿತು ಮಾತನಾಡಿ, ಸ್ವಚ್ಛ ಗಂಗೆ ಕುರಿತು, ಸ್ವಚ್ಛ ಭಾರತ ಕುರಿತು ಮಾತನಾಡಿ ಎಂದು. ಆದರೆ ನನಗೆ ಒಂದು ವಿಚಾರ ಬಂತು, ಈ ಬಾರಿ ನಾನು ಆಗಸ್ಟ್ 15 ಏನು ಮಾತನಾಡಬೇಕು? ಏನು, ನೀವು ನನಗೆ ಸಲಹೆ ಕಳುಹಿಸುವಿರಾ? MyGOV ಕಳುಹಿಸಬಹುದು, ಆಕಾಶವಾಣಿಗೆ ಪತ್ರ ಬರೆಯಬಹುದು, ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಬರೆಯಬಹುದು. ನೋಡಿ, ಆಗಸ್ಟ್ 15 ನಾನು ಮಾಡುವ ಭಾಷಣಕ್ಕಾಗಿ ಜನತಾ ಜನಾರ್ದನರಿಂದ ಸಲಹೆ ಸೂಚನೆಗಳನ್ನು ಪಡೆಯುವುದು ಬಹುಶಃ ಒಂದು ಒಳ್ಳೆಯ ವಿಚಾರವೆಂದು ನನಗೆ ಅನಿಸುತ್ತದೆ. ನೀವು ಖಂಡಿತ ಉತ್ತಮ ಸಲಹೆಗಳನ್ನು ಕಳುಹಿಸುವರೆಂದು ನನಗೆ ನಂಬಿಕೆ ಇದೆ. ಒಂದು ವಿಷಯದ ಕುರಿತು ನನ್ನ ಆಲೋಚನೆ ಹೇಳುತ್ತೇನೆ. ನಾನು ಯಾವುದೇ ರೀತಿಯ ಉಪದೇಶ ಮಾಡಬಯಸುವುದಿಲ್ಲ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಥವಾ ಸ್ಥಳೀಯ ಸ್ವತಂತ್ರ ಸಂಸ್ಥೆಗಳನ್ನು ಒಟ್ಟುಗೂಡಿಸುವ ಜವಾಬ್ದಾರಿಯಿಂದ ಮುಕ್ತನಾಗುವ ದಾರಿ ಹುಡುಕುತ್ತಿದ್ದೇನೆ ಎಂದಲ್ಲ. ಈಗ ಎರಡು ದಿನಗಳ ಹಿಂದೆ ದೆಹಲಿಯ ಒಂದು ಅಪಘಾತದ ದೃಶ್ಯದತ್ತ ನನ್ನ ಗಮನ ಹರಿಯಿತು. ಮತ್ತು ಅಪಘಾತದ ನಂತರ ಆ ಸ್ಕೂಟರ್ ಚಾಲಕನು 10 ನಿಮಿಷಗಳವರೆಗೆ ನೋವಿನಿಂದ ನರಳುತ್ತಿದ್ದ. ಅವನಿಗೆ ಯಾವುದೇ ಸಹಾಯ ದೊರೆಯಲಿಲ್ಲ. ಅಲ್ಲದೆ ನೀವು ರಸ್ತೆ ಸುರಕ್ಷತೆ ಕುರಿತು ಏನಾದರೂ ಮಾತನಾಡಿ, ಜನರನ್ನು ಜಾಗೃತಗೊಳಿಸಿ ಎಂದು ಬಹಳ ಜನ ನನಗೆ ಸತತವಾಗಿ ಬರೆಯುತ್ತಿರುವುದನ್ನು ಗಮನಿಸಿದ್ದೇನೆ. ಬೆಂಗಳೂರಿನ ಹೊಸಕೋಟೆಯ ಅಕ್ಷಯ್ ಆಗಿರಬಹುದು, ಪುಣೆಯ ಅಮೇಯ್ ಜೋಶಿ ಆಗಿರಬಹುದು, ಕರ್ನಾಟಕದ ಮೂಡಬಿದ್ರೆಯ ಪ್ರಸನ್ನ ಕಾಕುಂಜೆ ಆಗಿರಬಹುದು, ಇವರೆಲ್ಲ ಅಂದರೆ ಸಾಕಷ್ಟು ಜನರ ಹೆಸರುಗಳಿವೆ. ಎಲ್ಲರ ಹೆಸರಂತೂ ನಾನು ಹೇಳುತ್ತಿಲ್ಲ. ಇವರೆಲ್ಲ ಈ ವಿಷಯ ಕುರಿತು ಕಳವಳ ವ್ಯಕ್ತಪಡಿಸಿದ್ದಾರೆ. ನಿಮ್ಮೆಲ್ಲರ ಕಳವಳ ಸರಿಯಾದುದು. ಮತ್ತೆ ಅಂಕಿ ಅಂಶಗಳತ್ತ ನೋಡಿದರೆ ಹೃದಯ ಹಿಂಡಿದಂತಾಗುತ್ತದೆ. ನಮ್ಮ ದೇಶದಲ್ಲಿ ಪ್ರತಿ ನಿಮಿಷ ಒಂದು ಅಪಘಾತವಾಗುತ್ತದೆ. ದುರ್ಘಟನೆಯಿಂದಾಗಿ, ರಸ್ತೆ ಅಪಘಾತದಿಂದಾಗಿ ಪ್ರತಿ 4 ನಿಮಿಷಕ್ಕೆ ಒಂದು ಸಾವು ಸಂಭವಿಸುತ್ತದೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ಕಳವಳಕಾರಿ ವಿಷಯವೆಂದರೆ ಸರಿಸುಮಾರು 1/3 15-25 ವಯೋಮಾನದ ಯುವಕರು ಇದಕ್ಕೆ ಬಲಿಯಾಗುತ್ತಾರೆ. ಮತ್ತು ಒಂದು ಮೃತ್ಯು ಒಂದು ಇಡೀ ಕುಟುಂಬವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ. ಕಾನೂನು ತನ್ನ ಕೆಲಸವನ್ನು ಮಾಡಲೇಬೇಕು. ಆದರೆ ತಮ್ಮ ಮಕ್ಕಳು 2-ವೀಲರ್ ಆಗಲಿ 4-ವೀಲರ್ ಆಗಲಿ ಓಡಿಸುತ್ತಿದ್ದರೆ ಸುರಕ್ಷತೆಯ ಎಷ್ಟು ವಿಷಯಗಳಿವೆಯೋ ಅವುಗಳ ಮೇಲೆ ಅವಶ್ಯವಾಗಿ ಗಮನಹರಿಸುವಂತಹ ಪರಿಸರವನ್ನು ಮನೆಯಲ್ಲಿ ಸೃಷ್ಟಿಸಬೇಕು ಎಂದು ನಾನು ತಂದೆ ತಾಯಿಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಮ್ಮೊಮ್ಮೆ ನಾವು ಆಟೋ ರಿಕ್ಷಾದ ಮೇಲೆ ನೋಡುತ್ತೇವೆ, ಅಪ್ಪ ಬೇಗ ಮನೆಗೆ ಬಾ ಎಂದು ಬರೆದಿರುತ್ತದೆ. ಓದಿದರೆ ಮನಸ್ಸಿಗೆ ಎಷ್ಟು ಟಚಿಂಗ್ ಅನಿಸುತ್ತದೆ. ಮತ್ತು ಅದಕ್ಕಾಗಿಯೇ ನಾನು ಹೇಳ್ತೇನೆ, ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಇನಿಷಿಯೇಟಿವ್ ತೆಗೆದುಕೊಂಡಿದೆ. ರಸ್ತೆ ಸುರಕ್ಷತೆಗಾಗಿ ಎಜುಕೇಷನ್ ವಿಷಯವಾಗಲಿ, ರಸ್ತೆ ನಿರ್ಮಾಣದ ಇಂಜಿನಿಯರಿಂಗ್ ಕೆಲಸವಾಗಲಿ, ಕಾನೂನನ್ನು ಜಾರಿಗೆ ತರುವುದಾಗಲಿ, ಅಥವಾ ಅಪಘಾತದ ನಂತರ ಗಾಯಾಳುಗಳಿಗೆ ಎಮರ್ಜೆನ್ಸಿ ಕೇರ್ ನೀಡುವುದಾಗಲಿ, ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸೇಫ್ಟಿ ಬಿಲ್ ಜಾರಿಗೆ ತರಲು ಹೊರಟಿದ್ದೇವೆ. ಮುಂಬರುವ ದಿನಗಳಲ್ಲಿ ನ್ಯಾಷನಲ್ ರೋಡ್ ಸೇಫ್ಟಿ ಪಾಲಿಸಿ ಮತ್ತು ರೋಡ್ ಸೇಫ್ಟಿ ಆ್ಯಕ್ಷನ್ ಪ್ಲಾನ್ ಇಂಪ್ಲಿಮೆಂಟೇಷನ್ ದಿಸೆಯಲ್ಲೂ ನಾವು ಮಹತ್ವಪೂರ್ಣ ಹೆಜ್ಜೆ ಇರಿಸುವ ಕುರಿತು ಯೋಚಿಸುತ್ತಿದ್ದೇವೆ. ಮತ್ತೊಂದು ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದೇವೆ, ಮುಂದೆ ಇದನ್ನು ವಿಸ್ತರಿಸಲಾಗುವುದು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಗುಡ್ಗಾಂವ್, ಜೈಪುರ್ ಮತ್ತು ವಡೋದರಾದಿಂದ ಮುಂಬೈ, ರಾಂಚಿ, ರಣಗಾಂವ್, ಮೌಂಡಿಯಾ ರಾಜಮಾರ್ಗಕ್ಕಾಗಿ ನಾವೊಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆರಂಭಿಸಲಿದ್ದೇವೆ. ಮತ್ತು ಇದರ ಅರ್ಥವೇನೆಂದರೆ, ಮೊದಲ 50 ತಾಸು ಹಣವಿದೆಯೋ ಇಲ್ಲವೋ, ಹಣ ಯಾರು ಪಾವತಿಸುವರು, ಯಾರು ಪಾವತಿಸಲ್ಲ, ಈ ಎಲ್ಲ ಚಿಂತೆ ಬಿಟ್ಟು ರಸ್ತೆ ಅಪಘಾತದ ಗಾಯಾಳುಗಳಿಗೆ ಅತ್ಯುತ್ತಮವಾದ ಸೇವೆ ದೊರಕಿಸುವುದು ಹೇಗೆ, ಸಹಾಯ ದೊರಕಿಸುವುದು ಹೇಗೆ ಎಂಬ ಕುರಿತು ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ. ದೇಶದಾದ್ಯಂತ ದುರ್ಘಟನೆ ಕುರಿತು ಮಾಹಿತಿ ನೀಡಲು ಟೋಲ್ ಫ್ರೀ ನಂಬರ್ 1033, ಆಂಬ್ಯುಲೆನ್ಸ್ ವ್ಯವಸ್ಥೆ, ಈ ಎಲ್ಲ ವಿಷಯಗಳು. ಆದರೆ ಇವೆಲ್ಲ ಅಪಘಾತದ ನಂತರದ ವಿಷಯಗಳು. ಅಪಘಾತ ಆಗದಿರುವಂತೆ ಇದಕ್ಕಾಗಿ ನಾವೆಲ್ಲ ಆ ದೃಷ್ಟಿಯಲ್ಲಿ ನೋಡುವ ಅವಶ್ಯಕತೆ ಇದೆ. ಜೀವವು ಬಹಳ ಅಮೂಲ್ಯವಾದುದು, ಒಂದೊಂದು ಜೀವನವು ಬಹಳ ಪ್ರಿಯವಾದುದು. ಕೆಲವೊಮ್ಮೆ ಕೆಲಸಗಾರರು ಕರ್ಮಯೋಗಿಗಳಾಗಬೇಕೆಂದು ನಾನು ಹೇಳ್ತೇನೆ. ಕಳೆದ ದಿನಗಳಲ್ಲಿ ಕೆಲವು ಘಟನೆಗಳು ನನ್ನ ಗಮನಕ್ಕೆ ಬಂದವು. ನಾನು ನಿಮ್ಮೊಂದಿಗೆ ಮಾತನಾಡುವುದು ನನಗೆ ಸಂತಸ ತಂದಿತು. ಕೆಲವೊಮ್ಮೆ ನೌಕರಿ ಮಾಡ್ತಾ ಮಾಡ್ತಾ ಮನುಷ್ಯ ಸುಸ್ತಾಗಿ ಬಿಡ್ತಾನೆ. ಮತ್ತು ಕೆಲ ವರ್ಷಗಳವರೆಗೆ ಚೆನ್ನಾಗಿಯೇ ಇದೆ, ಸಂಬಳ ಬರುತ್ತೆ, ಕೆಲಸ ಮಾಡಿಕೊಂಡು ಹೋಗೋಣ ಎಂಬ ಭಾವನೆ ಇರುತ್ತೆ. ಆದರೆ ನನಗೆ ಈ ಹಿಂದಿನ ದಿನಗಳಲ್ಲಿ ರೈಲ್ವೆ ಉದ್ಯೋಗಿಗಳ ಕುರಿತು ಒಂದು ಮಾಹಿತಿ ದೊರೆಯಿತು. ನಾಗ್ಪುರ್ ಡಿವಿಷನ್ನಲ್ಲಿ ವಿಜಯ್ ಬಿಸ್ವಾಲ್ ಎಂಬ ಒಬ್ಬ TTE ಇದ್ದಾರೆ. ಅವರಿಗೆ ಪೇಂಟಿಂಗ್ನ ಅಭಿರುಚಿ ಇದೆ. ಅವರು ಎಲ್ಲಿ ಬೇಕಾದರೂ ಹೋಗಿ ಪೇಂಟಿಂಗ್ ಮಾಡಬಹುದಿತ್ತು. ಆದರೆ ಅವರು ರೈಲನ್ನೇ ತಮ್ಮ ಮಾಧ್ಯಮವನ್ನಾಗಿಸಿಕೊಂಡರು. ಮತ್ತು ಅವರು ರೈಲ್ವೆದಲ್ಲಿಯೇ ಉದ್ಯೋಗಿಯಾಗಿದ್ದಾರೆ. ಅಲ್ಲದೆ ರೈಲಿಗೆ ಸಂಬಂಧಿಸಿದ ಭಿನ್ನ ಭಿನ್ನವಾದ ಪೇಂಟಿಂಗ್ ಮಾಡುತ್ತಿರುತ್ತಾರೆ. ಅವರಿಗೆ ಒಂದು ರೀತಿ ಆನಂದ ಅನಿಸುತ್ತೆ. ಅವರಿಗೆ ಅದರಲ್ಲಿ ಆಳವಾದ ಆಸಕ್ತಿ ಮೂಡಿಬಿಟ್ಟಿದೆ. ತಮ್ಮ ಕೆಲಸದಲ್ಲೂ ಹೇಗೆ ಜೀವಂತಿಕೆಯನ್ನು ಹುಟ್ಟಿಸಬಹುದು ಎಂಬ ಈ ಉದಾಹರಣೆಯಿಂದ ನನಗೆ ಬಹಳ ಆನಂದವಾಯಿತು. ನಮ್ಮ ಆಸಕ್ತಿ, ನಮ್ಮ ಕಲೆ, ನಮ್ಮ ಸಾಮರ್ಥ್ಯವನ್ನು ನಮ್ಮ ಕೆಲಸದೊಂದಿಗೆ ಹೇಗೆ ಹೊಂದಿಸಿಕೊಳ್ಳಬಹುದು ಎಂಬುದನ್ನು ವಿಜಯ್ ಬಿಸ್ವಾಲ್ ತೋರಿಸಿದ್ದಾರೆ. ವಿಜಯ್ ಬಿಸ್ವಾಲ್ ಅವರ ಪೇಂಟಿಂಗ್ ಕುರಿತು ಮುಂಬರುವ ದಿನಗಳಲ್ಲಿ ಖಂಡಿತ ಚರ್ಚೆ ಆಗಬಹುದು. ಇದೇ ರೀತಿ ಇನ್ನೊಂದು ವಿಚಾರ ನನ್ನ ಗಮನಕ್ಕೆ ಬಂತು. ಮಧ್ಯಪ್ರದೇಶದ ಹರದಾ ಜಿಲ್ಲೆಯ ಸರ್ಕಾರಿ ಶಾಲೆಯ ಅಧಿಕಾರಿಗಳ ಪೂರ್ತಿ ತಂಡ, ಸಂಪೂರ್ಣ ಟೀಮ್ ಎಂಥ ಕೆಲಸವನ್ನು ಆರಂಭಿಸಿದ್ದಾರೆ ಅಂದರೆ ಅದು ನನ್ನ ಮನಸ್ಸಿಗೆ ಬಹಳ ನಾಟಿತು. ಮತ್ತು ಅವರ ಈ ಕೆಲಸ ನನಗೆ ಬಹಳ ಇಷ್ಟ. ಅವರು ಆಪರೇಷನ್ ಮಲಯುದ್ಧ ಆರಂಭಿಸಿದ್ದಾರೆ. ಇದನ್ನು ಕೇಳಿದರೆ ವಿಷಯ ಬೇರೆ ಏನೋ ಇದೆ ಎಂದೆನಿಸಬಹುದು. ಆದರೆ ಮೂಲ ವಿಷಯವೇನೆಂದರೆ ಅವರು ಸ್ವಚ್ಛ ಭಾರತ ಅಭಿಯಾನಕ್ಕೆ ಹೊಸ ದಿಕ್ಕನ್ನೇ ತೋರಿದ್ದಾರೆ. ಮತ್ತು ಸಂಪೂರ್ಣ ಜಿಲ್ಲೆಯಲ್ಲಿ ಬ್ರದರ್ ನಂಬರ್ 1 ಎಂಬ ಅಭಿಯಾನವನ್ನು ಆರಂಭಿಸಿದ್ದಾರೆ. ಅಂದರೆ ಯಾರು ತಮ್ಮ ಸೋದರಿಗೆ ರಕ್ಷಾಬಂಧನ ದಿನದಂದು ಒಂದು ಟಾಯ್ಲೆಟ್ ಕಟ್ಟಿಸಿಕೊಡುವರೋ ಅವರು ಎಲ್ಲರಿಗಿಂತ ಉತ್ತಮ ಸೋದರ ಎಂದು. ಅಲ್ಲದೆ ಹೀಗೆ ಎಲ್ಲ ಸೋದರರನ್ನು ಪ್ರೇರೇಪಿಸಿ ತಮ್ಮ ಸೋದರಿಯರಿಗೆ ಶೌಚಾಲಯ ನಿರ್ಮಿಸಿಕೊಡುವ ಮತ್ತು ಯಾವುದೇ ತಾಯಂದಿರು ಸೋದರಿಯರು ಬಯಲು ಶೌಚಕ್ಕೆ ಹೋಗದಿರುವಂತೆ ಮಾಡಲು ಪಣ ತೊಟ್ಟಿದ್ದಾರೆ. ಈ ಕೆಲಸವನ್ನು ಅವರು ರಕ್ಷಾಬಂಧನ ದಿನದಂದು ಮಾಡುತ್ತಿದ್ದಾರೆ. ನೋಡಿ ಹೇಗೆ ರಕ್ಷಾಬಂಧನದ ಅರ್ಥ ಬದಲಾಗಿದೆ. ನಾನು ಹರದಾ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳ ಸಂಪೂರ್ಣ ತಂಡಕ್ಕೆ ಅನಂತ ಅನಂತ ಅಭಿನಂದನೆ ಸಲ್ಲಿಸುತ್ತೇನೆ. ಈಗಷ್ಟೇ ಒಂದು ಸುದ್ದಿ ನನಗೆ ತಲುಪಿದೆ. ಒಮ್ಮೆ ಈ ಸಣ್ಣ ಪುಟ್ಟ ವಿಷಯಗಳು ನನ್ನ ಮನಸ್ಸಿಗೆ ಆನಂದವನ್ನು ನೀಡುತ್ತವೆ. ಅದಕ್ಕಾಗಿಯೇ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿದ್ದೇನೆ. ಛತ್ತೀಸ್ಗಢದ ರಾಜನಂದಗಾಂವ್ ಎಂಬಲ್ಲಿ ಕೇಶ್ಲಾ ಎಂಬ ಪುಟ್ಟ ಗ್ರಾಮವಿದೆ. ಆ ಗ್ರಾಮದ ಜನರು ಕೆಲ ದಿನಗಳಿಂದ ಪ್ರಯತ್ನ ಮಾಡಿ ಟಾಯ್ಲೆಟ್ ನಿರ್ಮಿಸುವ ಅಭಿಯಾನ ಆರಂಭಿಸಿದ್ದಾರೆ. ಇಂದು ಆ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿಗೆ ಬಯಲು ಶೌಚಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇದಂತೂ ಅವರು ಮಾಡಿದರು. ಆದರೆ ಕೆಲಸ ಪೂರ್ತಿಯಾದ ಮೇಲೆ ಸಂಪೂರ್ಣ ಗ್ರಾಮ ಬಹುದೊಡ್ಡ ಉತ್ಸವವನ್ನು ಆಚರಿಸಿ ಸಂಭ್ರಮಿಸಿದರು. ಗ್ರಾಮ ಅದನ್ನು ಸಾಧಿಸಿತು. ಕೇಶ್ಲಾ ಗ್ರಾಮವಾಸಿಗಳೆಲ್ಲ ಸೇರಿ ಬಹುದೊಡ್ಡ ಆನಂದೋತ್ಸವವನ್ನು ಆಚರಿಸಿದರು. ಸಮಾಜ ಜೀವನದಲ್ಲಿ ಮೌಲ್ಯಗಳು ಹೇಗೆ ಬದಲಾಗುತ್ತಿವೆ, ಜನರ ಮನಸ್ಸು ಹೇಗೆ ಬದಲಾಗುತ್ತಿದೆ ಮತ್ತು ದೇಶದ ನಾಗರಿಕ ಹೇಗೆ ದೇಶವನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿದ್ದಾನೆ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಗಳು ನನ್ನ ಮುಂದೆ ಬರುತ್ತಿವೆ. ಭಾವೇಶ್ ಡೇಕಾ ಅವರು ನನಗೆ ಗುವಾಹತಿಯಿಂದ ನಾರ್ತ್ ಈಸ್ಟ್ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಬರೆಯುತ್ತಿದ್ದಾರೆ. ನಾರ್ತ್ ಈಸ್ಟ್ನ ಜನ ಬಹಳ ಆಕ್ಟಿವ್ ಆಗಿದ್ದಾರೆ. ಅವರು ಸಾಕಷ್ಟು ವಿಷಯ ಬರೆಯುತ್ತಾ ಇರುತ್ತಾರೆ, ಒಳ್ಳೆಯದು. ಆದರೆ ಇಂದು ನಾರ್ತ್ ಈಸ್ಟ್ಗಾಗಿ ಒಂದು ಪ್ರತ್ಯೇಕ ಸಚಿವಾಲಯ ನಿರ್ಮಾಣವಾಗಿದೆ ಎಂದು ನಾನು ಸಂತಸದಿಂದ ಅವರಿಗೆ ಹೇಳಬಯಸುತ್ತೇನೆ. ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಎಂಬ ಒಂದು ಡೋನರ್ ಮಿನಿಸ್ಟ್ರಿ ನಿರ್ಮಾಣವಾಗಿತ್ತು. ನಮ್ಮ ಸರ್ಕಾರ ರಚನೆಯಾದ ಬಳಿಕ ನಮ್ಮ ಡೋನರ್ ಡಿಪಾರ್ಟ್ಮೆಂಟ್ ಬಹಳ ಮಹತ್ವಪೂರ್ಣ ನಿರ್ಣಯ ಕೈಗೊಂಡಿತು. ದಿಲ್ಲಿಯಲ್ಲಿ ಕುಳಿತು ನಾರ್ತ್ ಈಸ್ಟ್ ಉದ್ಧಾರ ಸಾಧ್ಯವೇ? ನಾರ್ತ್ ಈಸ್ಟ್ನ ನಾಗಾಲ್ಯಾಂಡ್ ಇರಲಿ, ಸಿಕ್ಕಿಂ ಇರಲಿ, ಮಣಿಪುರ, ಅರುಣಾಚಲ ಪ್ರದೇಶವಾಗಿರಲಿ, ಅಸ್ಸಾಂ ಆಗಿರಲಿ, ಆ ರಾಜ್ಯಗಳಿಗೆ ಭಾರತ ಸರ್ಕಾರದ ಅಧಿಕಾರಿಗಳ ತಂಡ ಹೋಗುತ್ತದೆ ಮತ್ತು ಅಲ್ಲಿ ಒಂದು ವಾರ ಕ್ಯಾಂಪ್ ಮಾಡುವುದು ಎಂದು ಎಲ್ಲರೂ ಸೇರಿ ನಿರ್ಧರಿಸಲಾಯಿತು. ಜಿಲ್ಲೆಗಳಿಗೆ ಹೋಗೋಣ, ಹಳ್ಳಿಗಳಿಗೆ ಹೋಗೋಣ, ಅಲ್ಲಿಯ ಸ್ಥಳೀಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಭೇಟಿಯಾಗೋಣ, ಜನಪ್ರತಿನಿಧಿಗಳೊಂದಿಗೆ ಮಾತನಾಡೋಣ, ನಾಗರಿಕರೊಂದಿಗೆ ಮಾತನಾಡೋಣ, ಸಮಸ್ಯೆಗಳನ್ನು ಆಲಿಸೋಣ, ಸಮಸ್ಯೆಗಳನ್ನು ಪರಿಹರಿಸಲು ಭಾರತ ಸರ್ಕಾರ ಏನು ಮಾಡಬೇಕೋ ಅದನ್ನು ಮಾಡೋಣ. ಈ ಪ್ರಯೋಗ ಮುಂಬರುವ ದಿನಗಳಲ್ಲಿ ಬಹಳ ಉತ್ತಮ ಪರಿಣಾಮ ಬೀರಲಿದೆ ಮತ್ತು ಯಾವ ಅಧಿಕಾರಿ ಅಲ್ಲಿ ಹೋಗಿ ಬರುತ್ತಾನೋ ಅವರಿಗೂ ಎಷ್ಟು ಸುಂದರವಾದ ಪ್ರದೇಶ, ಎಷ್ಟು ಒಳ್ಳೆಯ ಜನ, ಈಗ ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲೇಬೇಕು, ಇವರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲೇಬೇಕು ಎಂಬ ಸಂಕಲ್ಪದೊಂದಿಗೆ ಮರಳುತ್ತಾರೆ. ದಿಲ್ಲಿಗೆ ಬಂದ ಮೇಲೆ ಅಲ್ಲಿಯ ಸಮಸ್ಯೆಗಳನ್ನು ಅರಿಯುವುದು ಅವರಿಗೆ ಸರಳವಾಗಿದೆ. ದಿಲ್ಲಿಯಿಂದ ದೂರದ ಉತ್ತರಕ್ಕೆ ಹೋಗುವ ಪ್ರಯತ್ನ ಒಂದು ಒಳ್ಳೆಯ ಪ್ರಯತ್ನ. ಆಕ್ಟ್ ಈಸ್ಟ್ ಪಾಲಿಸಿ ಎಂದು ನಾನೇನು ಹೇಳುತ್ತಿದ್ದೆನೋ ಇದೇ ಆಕ್ಟ್ ಅದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಗೆಲ್ಲ ಮಾರ್ಸ್ ಮಿಷನ್ನ ಸಫಲತೆಯಿಂದಾಗಿ ಆನಂದವೆನಿಸುತ್ತದೆ, ಅದಕ್ಕಾಗಿ ನಮಗೆ ಹೆಮ್ಮೆ ಎನಿಸುತ್ತದೆ. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಭಾರತದ PSLV C-28 UKಯ 4 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿತು. ಇಲ್ಲಿಯವರೆಗೆ ಭಾರತ ಲಾಂಚ್ ಮಾಡಿದ ಎಲ್ಲ ಹೆವಿ ವೈಟ್ ಸ್ಯಾಟಲೈಟ್ಗಳಿಗಿಂತಲೂ ಇದು ಭಾರವಾದುದಾಗಿದೆ. ಇಂಥ ವಿಷಯಗಳು ಹೇಗಿರುತ್ತವೆಂದರೆ ಕೆಲ ಸಮಯಕ್ಕೆ ಬರುತ್ತದೆ, ಹೊರಟು ಹೋಗುತ್ತದೆ. ಇದರ ಮೇಲೆ ನಮ್ಮ ಗಮನವಿರುವುದಿಲ್ಲ. ಆದರೆ ಇದು ಬಹುದೊಡ್ಡ ಅಚೀವ್ಮೆಂಟ್ ಆಗಿದೆ. ಕೆಲವೊಮ್ಮೆ ಈ ವಿಚಾರವೂ ಬರುತ್ತದೆ, ಇಂದಿನ ಯುವ ಜನಾಂಗವನ್ನು ಮಾತನಾಡಿಸಿ, ನೀವು ಮುಂದೆ ಏನಾಗ ಬಯಸುವಿರಿ ಎಂದು ಕೇಳಿದರೆ 100ರಲ್ಲಿ ಎಲ್ಲೋ ಒಬ್ಬಿಬ್ಬರು ನನಗೆ ಸೈಂಟಿಸ್ಟ್ ಆಗಬೇಕಿದೆ ಎನ್ನುವವರು ದೊರೆಯುತ್ತಾರೆ. ವಿಜ್ಞಾನದ ಕುರಿತು ಅಭಿರುಚಿ ಕಡಿಮೆಯಾಗುತ್ತಿರುವುದು ಬಹಳ ಚಿಂತೆಯ ವಿಷಯವಾಗಿದೆ. ಸೈನ್ಸ್ ಮತ್ತು ಟೆಕ್ನಾಲಜಿ ಅಭಿವೃದ್ಧಿಯ DNA ಇದ್ದಂತೆ. ನಮ್ಮ ಯುವ ಪೀಳಿಗೆ ವಿಜ್ಞಾನಿಗಳಾಗುವ ಕನಸು ಕಾಣಲಿ, ರಿಸರ್ಚ್ ಇನ್ನೋವೇಷನ್ನಲ್ಲಿ ತಮ್ಮ ಅಭಿರುಚಿ ಬೆಳೆಸಿಕೊಳ್ಳಲಿ, ಅವರಿಗೆ ಪ್ರೋತ್ಸಾಹ ದೊರೆಯಲಿ, ಅವರ ಸಬಲತೆಯ ಬಗ್ಗೆ ಅವರಿಗೆ ಅರಿವಾಗಲಿ ಎಂಬುದು ಬಹಳ ದೊಡ್ಡ ಅವಶ್ಯಕತೆಯಾಗಿದೆ. ಇತ್ತೀಚೆಗೆ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವಾಲಯ ಒಂದು ಹೊಸ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಆರಂಭಿಸಿದೆ. ನಮ್ಮ ರಾಷ್ಟ್ರದ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಕಲಾಂಜಿ ಅವರು ಇದನ್ನು ಆರಂಭಿಸಿದ್ದರು. ಈ ಅಭಿಯಾನದಲ್ಲಿ IIT, NIT, ಸೆಂಟ್ರಲ್ ಮತ್ತು ಸ್ಟೇಟ್ ಯೂನಿವರ್ಸಿಟಿಗಳು ಒಬ್ಬ ಮೆಂಟರ್ನಂತೆ ಎಲ್ಲೆಲ್ಲಿ ಇಂಥ ಸಾಧ್ಯತೆಗಳಿವೆಯೋ ಅಲ್ಲಲ್ಲಿ ಅಂಥ ಯುವಕರನ್ನು ಪ್ರೋತ್ಸಾಹಿಸುವುದು, ಅವರಿಗೆ ಮಾರ್ಗದರ್ಶನ ನೀಡುವುದು, ಅವರಿಗೆ ಸಹಾಯ ಮಾಡುವುದು ಮುಂತಾದವುಗಳ ಮೇಲೆ ಗಮನ ಹರಿಸಲಿವೆ. ನಾನಂತೂ ಸರ್ಕಾರದ IAS ಅಧಿಕಾರಿಗಳಿಗೆ, ನೀವು ಇಷ್ಟೆಲ್ಲ ಓದಿ ಮುಂದುವರೆದಿದ್ದೀರಿ, ವಾರಕ್ಕೆ 2-4 ಗಂಟೆ ಹತ್ತಿರದ ಶಾಲೆಗಳಿಗೆ ಹೋಗಿ ಮಕ್ಕಳೊಂದಿಗೆ ಮಾತನಾಡಿ ಅವರೊಂದಿಗೆ ಅವಶ್ಯಕವಾಗಿ ಸಮಯವನ್ನು ವ್ಯಯಿಸಿ ಎಂದು ಹೇಳುತ್ತಿರುತ್ತೇನೆ. ನಿಮ್ಮ ಅನುಭವವೇನಿದೆ, ನಿಮ್ಮ ಶಕ್ತಿ ಏನಿದೆಯೋ ಅದು ಖಂಡಿತ ಹೊಸ ಪೀಳಿಗೆಗೆ ಉಪಯುಕ್ತವಾಗಲಿದೆ. ನಾವು ಒಂದು ಬಹುದೊಡ್ಡ ಸಂಕಲ್ಪ ಕೈಗೊಂಡಿದ್ದೇವೆ. ನಮ್ಮ ದೇಶದ ಎಲ್ಲ ಗ್ರಾಮಗಳಿಗೆ ದಿನದ 24 ಗಂಟೆ ವಿದ್ಯುತ್ ದೊರೆಯಬೇಕೋ ಬೇಡವೋ, ಕಾರ್ಯ ಕಠಿಣವಾಗಿದೆ, ಆದರೆ ಮಾಡಲೇಬೇಕಿದೆ. ನಾವು ಇದರ ಶುಭಾರಂಭ ಮಾಡಿದ್ದೇವೆ. ಮುಂಬರುವ ವರ್ಷಗಳಲ್ಲಿ ಪ್ರತಿ ಗ್ರಾಮಕ್ಕೂ 24 ಗಂಟೆ ವಿದ್ಯುತ್ ದೊರೆಯಬೇಕು. ಹಳ್ಳಿಯ ಮಕ್ಕಳಿಗೂ ಪರೀಕ್ಷೆಯ ದಿನಗಳಲ್ಲಿ ಓದಲು ತೊಂದರೆಯಾಗಬಾರದು. ಗ್ರಾಮಗಳಲ್ಲೂ ಸಣ್ಣ ಪುಟ್ಟ ಉದ್ಯೋಗ ಆರಂಭ ಮಾಡುವುದಾದರೆ ವಿದ್ಯುತ್ ಲಭ್ಯವಾಗಬೇಕು. ಇಂದಂತೂ ಮೊಬೈಲ್ ಚಾರ್ಜ್ ಮಾಡಲು ಪಕ್ಕದ ಊರಿಗೆ ಹೋಗುವ ಪರಿಸ್ಥಿತಿ ಇದೆ. ಯಾವ ಸೌಲಭ್ಯಗಳು ಪಟ್ಟಣಗಳಿಗೆ ಲಭ್ಯವಾಗುತ್ತಿವೆ ಅವು ಗ್ರಾಮಗಳಿಗೂ ಸಿಗಬೇಕು, ಬಡವರ ಮನೆಯವರೆಗೂ ತಲುಪಬೇಕು. ಮತ್ತು ಅದಕ್ಕಾಗಿಯೇ ನಾವು ಆರಂಭಿಸಿದ್ದೇವೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಕಾರ್ಯಕ್ರಮ. ನನಗೆ ಗೊತ್ತು, ನಮ್ಮದು ಬಹುದೊಡ್ಡ ದೇಶ, ಲಕ್ಷಾಂತರ ಗ್ರಾಮಗಳು ದೂರ ದೂರದವರೆಗೆ ತಲುಪಬೇಕಿದೆ, ಮನೆ ಮನೆಗೂ ತಲುಪಬೇಕಿದೆ. ಆದರೆ ಬಡವರಿಗಾಗಿಯೇ ಶ್ರಮಿಸಬೇಕಿದೆ. ನಾವಿದನ್ನು ಸಾಧಿಸುತ್ತೇವೆ, ಆರಂಭ ಮಾಡಿಬಿಟ್ಟಿದ್ದೇವೆ, ಖಂಡಿತ ಪೂರೈಸುತ್ತೇವೆ. ಇಂದು ಮನ್ ಕಿ ಬಾತ್ನಲ್ಲಿ ಭಿನ್ನ ಭಿನ್ನವಾದ ಮಾತುಗಳನ್ನಾಡಲು ಮನಸ್ಸು ಬಯಸಿತು. ಒಂದು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳು ಹಬ್ಬಗಳದ್ದೇ ಸಡಗರವಿರುತ್ತದೆ. ಬಹಳ ಹಬ್ಬಗಳು ಬರುತ್ತವೆ. ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು. ಆಗಸ್ಟ್ 15ಕ್ಕಾಗಿ ಖಂಡಿತ ನನಗೆ ಸಲಹೆಗಳನ್ನು ಕಳುಹಿಸಿ. ನಿಮ್ಮ ವಿಚಾರಗಳು ನನಗೆ ಬಹಳ ಉಪಯುಕ್ತ. ಅನಂತ ಅನಂತ ಧನ್ಯವಾದಗಳು.